ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಥಾ ಸಂಗ್ರಹಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಿಕ್ರಮ ಮತ್ತು ಬೇತಾಳನ ಕಥಾ ಸರಣಿಯ ಇಂದಿನ ಕತೆ, ನಾಲ್ವರು ವಿದ್ಯಾವಂತ ಮೂರ್ಖರು. ಬೇತಾಳದ ನೆಲೆಯಾಗಿದ್ದ ಅರಳಿ ಮರವನ್ನು ತಲುಪಿದ ವಿಕ್ರಮಾದಿತ್ಯ ಮರದ ಕೊಂಬೆಯೊಂದರಲ್ಲಿ ನೇತಾಡುತ್ತಿದ್ದ ಬೇತಾಳವನ್ನು ಹಿಡಿದೆಳೆದು ತನ್ನ ಹೆಗಲ ಮೇಲೆ ಹಾಕಿಕೊಂಡು ಸ್ಮಶಾನದತ್ತ ಹೆಜ್ಜೆ ಹಾಕಿದ. ಅವನು ಯೋಚನಾಕ್ರಾಂತನಾಗಿ ನಡೆಯುತ್ತಿದ್ದಾಗ,
ವಿಕ್ರಮ, ನೀನು ಧೀರ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಆದರೆ ಈ ಕಾಡು ಎಷ್ಟು ಭಯಾನಕವಾಗಿದೆ ಎಂದರೆ, ಇಲ್ಲಿಂದ ಸುರಕ್ಷಿತವಾಗಿ ಹೊರಗೋಗುವುದು ಸುಲಭದ ಮಾತಲ್ಲ
ಎಂದಿತು ಬೇತಾಳ.
ಬೇತಾಳ, ನಾನು ಭಯವನ್ನು ಪಾಪವೆಂದು ಪರಿಗಣಿಸುತ್ತೇನೆ, ಅದನ್ನು ನೀನು ಮರೆಯಬೇಡ
ಎಂದು ವಿಕ್ರಮಾದಿತ್ಯ ಮರು ಉತ್ತರಿಸಿದ. ವಿಕ್ರಮಾದಿತ್ಯ ಮೌನವಾಗಿ ಹೆಜ್ಜೆ ಹಾಕುತ್ತಾ ಸಾಗುತ್ತಿದ್ದ. ವಿಕ್ರಮಾದಿತ್ಯ ಮೌನವಾಗಿರುವುದನ್ನು ಗಮನಿಸಿದ ಬೇತಾಳ,
ವಿಕ್ರಮ, ನಿನ್ನ ಬಳಲಿಕೆಯನ್ನು ತಗ್ಗಿಸಲು ಈಗೊಂದು ಕತೆ ಹೇಳುತ್ತೇನೆ, ಕೇಳು
ಎಂದು ಕತೆ ಹೇಳಲು ಆರಂಭಿಸಿತು. ಬಹಳ ಹಿಂದೆ ಉಜ್ಜಯಿನಿ ಪಟ್ಟಣದಲ್ಲಿ ವಸುಧರ ಎಂಬ ಬ್ರಾಹ್ಮಣನೊಬ್ಬ ನೆಲೆಸಿದ್ದ. ಆತನಿಗೆ ನಾಲ್ವರು ಗಂಡು ಮಕ್ಕಳಿದ್ದರು. ಹೆಚ್ಚು ಕಡಿಮೆ ಅವರೆಲ್ಲರೂ ನೈತಿಕವಾಗಿ ಭ್ರಷ್ಟರಾಗಿದ್ದರು. ಆ ನಾಲ್ವರಿಗೆ ದೇವರಲ್ಲಾಗಲಿ ಅಥವಾ ಇನ್ಯಾವುದೇ ದೈವತ್ವದಲ್ಲಾಗಲಿ ನಂಬಿಕೆಯೇ ಇರಲಿಲ್ಲ. ಒಂದು ದಿನ ವಸುಧರ ತನ್ನ ನಾಲ್ವರು ಗಂಡು ಮಕ್ಕಳನ್ನು ತನ್ನ ಬಳಿ ಕರೆದು, ನೋಡಿ ಮಕ್ಕಳ, ಯಾರು ಜೂಜುಕೋರರೋ ಅವರು ನೈತಿಕವಾಗಿ ಭ್ರಷ್ಟರೋ ಅಥವಾ ಸೋಮಾರಿಗಳೋ ಅಥವಾ ಧರ್ಮ ವಿರೋಧಿಗಳೋ ಆಗಿರುತ್ತಾರೋ, ಅಂಥವರಿಗೆ ಸಮಾಜದಲ್ಲಿ ಎಂದೂ ಬೆಲೆ ದೊರಕದು ಎಂದು ಬುದ್ಧಿಮಾತು ಹೇಳಿದ. ಅವನು, ಮಕ್ಕಳೇ, ಯೌವನದಲ್ಲಿ ಜ್ಞಾನ ಸಂಪಾದನೆಯತ್ತ ಯಾರು ಗಮನ ಹರಿಸುವುದಿಲ್ಲವೋ ಅಂತಹವರು ತಮ್ಮ ಇಳಿ ವಯಸ್ಸಿನಲ್ಲಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆದರೆ ಆ ಹೊತ್ತಿಗೆ ಕಾಲ ಮಿಂಚಿ ಹೋಗಿರುತ್ತದೆ ಎಂದು ಬುದ್ಧಿಮಾತನ್ನು ಹೇಳಿದ. ಆ ನಾಲ್ಕು ಮಕ್ಕಳು ತಂದೆಯ ಬುದ್ಧಿಮಾತನ್ನು ಗಂಭೀರವಾಗಿ ಆಲಿಸಿದರು. ಅದು ಸರಿ ಎಂದು ಅವರಿಗೆ ಮನವರಿಕೆಯಾಯಿತು. ಅಂತಿಮವಾಗಿ ಆ ನಾಲ್ವರು ಕಲಿಕೆಯತ್ತ ಆಸಕ್ತಿ ತೋರಿಸಲು ನಿರ್ಧರಿಸಿದರು. ನಾಲ್ವರು ಅಣ್ಣ ತಮ್ಮಂದಿರು ಜ್ಞಾನ ಸಂಪಾದನೆಗಾಗಿ ಬೇರೆ ಪಟ್ಟಣಕ್ಕೆ ತೆರಳಿ ಅಲ್ಲಿ ಹಲವು ವರ್ಷಗಳ ಕಾಲ ಯಕ್ಷಿಣಿ ವಿದ್ಯೆಯನ್ನು ಕಲಿತು ತಮ್ಮ ನಗರಕ್ಕೆ ಮರಳಲು ನಿರ್ಧರಿಸಿದರು. ಮನೆಗೆ ಮರಳುವ ಹಾದಿಯಲ್ಲಿ ಅವರು ಬೃಹದಾಕಾರದ ಅರಣ್ಯವನ್ನು ದಾಟಬೇಕಿತ್ತು. ಅರಣ್ಯದಲ್ಲಿ ಅವರು ಮರವೊಂದರ ಕೆಳಗೆ ಸತ್ತ ಸಿಂಹದ ಮೂಳೆಗಳನ್ನು ಹಾಗೂ ಚರ್ಮದ ಒಂದು ರಾಶಿಯನ್ನು ಕಂಡರು. ಆ ನಾಲ್ವರು ಸಹೋದರರು ತಾವು ಕಲಿತ ಯಕ್ಷಿಣಿ ವಿದ್ಯೆಯನ್ನು ಪರೀಕ್ಷೆ ಮಾಡಲು ನಿರ್ಧರಿಸಿದರು. ಅವರೆಲ್ಲರೂ ಮರದ ಕೆಳಗೆ ಬಿದ್ದಿದ್ದ ಸತ್ತ ಸಿಂಹದ ಚರ್ಮ ಹಾಗೂ ಅಸ್ಥಿಗಳ ರಾಶಿಯತ್ತ ಹೆಜ್ಜೆ ಹಾಕಿದರು. ಒಬ್ಬ ಎಲ್ಲ ಅಸ್ಥಿಗಳನ್ನು ಒಟ್ಟು ಮಾಡಿ ಜೀವಂತ ಸಿಂಹ ಹೇಗಿರುತ್ತದೋ ಹಾಗೆ ಸರಿಯಾಗಿ ಜೋಡಿಸಿದ. ನಂತರ ಎರಡನೆಯ ಸಹೋದರ ತನ್ನ ಮಂತ್ರಶಕ್ತಿಯಿಂದ ಅಸ್ಥಿಗಳ ಸುತ್ತಲೂ ಮಾಂಸವನ್ನು ತುಂಬಿದ. ಮೂರನೇ ಸಹೋದರ ಆ ಅಸ್ಥಿ ಹಾಗೂ ಮಾಂಸದ ಮೇಲೆ ಚರ್ಮವನ್ನು ಹೊದಿಸಿದ. ನಾಲ್ಕನೇ ಸಹೋದರ ಕೆಲವೊಂದು ಮಂತ್ರಗಳನ್ನು ಜಪಿಸಿ ಸತ್ತ ಸಿಂಹಕ್ಕೆ ಜೀವ ತುಂಬಿದ. ಜೀವ ಬಂದ ಮರುಕ್ಷಣವೇ ಸಿಂಹ ಈ ನಾಲ್ವರು ಸಹೋದರರ ಮೇಲೆರಗಿ ಒಬ್ಬೊಬ್ಬರನ್ನಾಗಿ ಕೊಂದಿತು. ಕತೆ ಮುಗಿಸಿದ ಬೇತಾಳ ವಿಕ್ರಮಾದಿತ್ಯನನ್ನು ಕುರಿತು,
ವಿಕ್ರಮ, ಈಗ ಹೇಳು, ಈ ನಾಲ್ವರು ಸಹೋದರರಲ್ಲಿ ಮೂರ್ಖ ಶಿಖಾಮಣಿ ಯಾರು?
ಬೇತಾಳ, ಸಿಂಹಕ್ಕೆ ಯಾರು ಜೀವ ತುಂಬಿದನೋ ಆತನೇ ಮಹಾಮೂರ್ಖ. ಜೀವಂತ ಸಿಂಹದ ಭಯಾನಕತೆಯ ಅರಿವಿಲ್ಲದವನು ಇಂಥ ಮೂರ್ಖ ಕೆಲಸಕ್ಕೆ ಕೈ ಹಾಕಲು ಸಾಧ್ಯ
ಎಂದು ರಾಜ ವಿಕ್ರಮಾದಿತ್ಯ ಪ್ರತಿಕ್ರಿಯಿಸಿದ.
ನಿನ್ನ ಉತ್ತರ ಸರಿ ವಿಕ್ರಮ, ಆದರೆ ನೀನೇಕೆ ಮಾತನಾಡಿದೆ?
ಆ ಕೂಡಲೇ ವಿಕ್ರಮಾದಿತ್ಯನ ಹೆಗಲಿನಿಂದ ಬೇತಾಳ ಹಾರಿಹೋಯಿತು. ವಿಕ್ರಮಾದಿತ್ಯ ಬೇತಾಳವನ್ನು ನಿಂದಿಸುತ್ತಾ ಅದನ್ನು ಮತ್ತೆ ಹಿಡಿಯಲು ತನ್ನ ಖಡ್ಗವನ್ನು ಹಿಡಿದು ಅದರ ಬೆನ್ನತ್ತಿದ. ಈ ಕಥೆಗೆ ಧ್ವನಿಗೂಡಿಸಿದವರು ಬೇತಾಳನಾಗಿ ಮಾಸ್ಟರ್ ಯದುನಂದನ್, ರಾಜ ವಿಕ್ರಮಾದಿತ್ಯನಾಗಿ ಡಾಕ್ಟರ್ ಚೇತನ್ ಕುಮಾರ್ ಹಾಗೂ ನಿರೂಪಕಿಯಾಗಿ ನಾನು ನೇತ್ರಾವತಿ. ಮತ್ತೊಂದು ಕಥೆಯೊಂದಿಗೆ ನಿಮ್ಮೆಲ್ಲರನ್ನೂ ಆದಷ್ಟು ಬೇಗ ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೂ ವಿದಾಯ ಹೇಳುತ್ತಿದ್ದೇನೆ. ಕಥೆಯನ್ನು ಕೇಳಿದ್ದಕ್ಕೆ ಧನ್ಯವಾದಗಳು.